हरिः ओम् हयग्रीवम् चिदानन्दविग्रहम् सदनुग्रहम् दशग्रीवच्छुदम् शापान्मणिग्रीवविमोचनम् स्वनामग्रहणादेव निरस्तग्रहविग्रहम् वृन्दावनगतम् वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसार्णसे उत्तुङ्गवात्तरङ्गाय मध्वदुग्धर्थये नमः गुरुमखिलगुणज्ञम् सद्गुणैकाभिवासम् शमदमपरिनिष्ठम् सत्त्वनिष्ठम् वरिष्ठम् सकलसुजनशिष्टम् नित्यनिर्धूतकष्टम् हयमुखपदनिष्ठम् माम् भजन्तु प्रपन्नाः पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे नीलाकराच्युतानन्तलीला गोपालपालितान् विद्यापयोनिधीन् वन्दे ब्रह्मविद्यागुरुम् मम ब्रह्मचर्य हरिप्रीतिसुविद्यावादशारिणः इष्टदान् कष्टहर्त्रोन्नः विद्यामान्यान् मुनीन् नमः वाजराजपदद्वन्द्व वारिजासक्तमानसान् विश्वप्रिय गुरून् वन्दे मन्दोऽहम् देवि शुद्धये सत्यम् सत्यम् पुनः सत्यम् विष्णुतीर्थप्रसादत सर्वे कामा भवन्त्येव शमथो बिम्बसन्निधौ चिन्तामणिम् सुभक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्देह्यभीष्टदम् अज्ञानतिमिरच्छेदम् बुद्धिसम्पत्प्रदायकम् विज्ञानविमलम् शान्तम् विजयाख्यगुरुम् भजे गोपप्रखरसङ्काशम् गोपालार्चनतत्परम् गोदेव वन्द्यपादाब्जम् गोपालाख्यगुरुम् भजे जरज्येष्ठनिभाकारम् जगदीशपदाश्रयम् जगतीतरविख्यातम् जगन्नाथगुरुम् भजे श्रीगुरुभ्यो नमः हरिः ॐ ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಆಬನಿದು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಮುಂದಿನ ಕಾರಣ ಅಂತರ್ಯಾಮಿ ಎಂಬ 27ನೆಯ ಪದ್ಯವನ್ನು ಪೂರ್ಣಗೊಳಿಸಿ ಮುಂದೆ ಬರ್ತಾ ಇದ್ದಾರೆ. ಜಲಗತೋಡುಪನಮಲಬಿಂಬವ ಮೆರುವವೆಂಬತಿ ಹರುಷದಿಂದಲಿ ಜಲಚರ ಪ್ರಾಣಿಗಳು ನಿತ್ಯದಿ ಯತ್ನಗೈವಂತೆ ಹಲಧರಾಮುಜ ಭೋಗ್ಯರಸಗಳ ನೆಲೆಯನರಿಯದೆ ಪೂಜಿಸುತ್ತ ಹಂಬಲಿಸುವರು ಪುರುಷಾರ್ಥಗಳ ಸತ್ಕುಲಜರಾವೆಂದು. ನಾಮಸ್ಮರಣ ಸಂಧಿ 28ನೇ ಪದ್ಯ. ಜಲಗತ ಉಡುಪನ ಅಮಲ ಬಿಂಬವ. ಜಲಗತ ನಕ್ಷತ್ರ, ನಕ್ಷತ್ರಗಳಿಗೆ ನಿಯಾಮಕನಾದ ಸ್ವಾಮಿ ಯಾರು? ಚಂದ್ರ. ಉಡುಪ, ಉಡು ಅಂದರೆ ನಕ್ಷತ್ರಗಳು, ಅವನ್ನ ಪಾತಿ ರಕ್ಷಣೆ ಮಾಡ್ತಾನಾದ್ದರಿಂದ ಚಂದ್ರನಿಗೆ ಉಡುಪ ಅಂತ ಹೆಸರು. ಅಂತ ನಕ್ಷತ್ರಾಧಿಪತಿಯಾದಂಥ ಚಂದ್ರನ ಅಮಲ ಬಿಂಬವ ನಿರ್ಮಲವಾದಂಥ ಬಿಂಬವನ್ನ ಏನು ವಿಶೇಷವಾದ ನೀರಿನಲ್ಲಿ ನೋಡಿ ಜಲಚರ ಪ್ರಾಣಿಗಳು, ಆ ನೀರಿನಲ್ಲಿರುವಂತಹ ಪ್ರಾಣಿಗಳೆಲ್ಲ ಮೆಲುವೆವು ಎಂಬ ಅತಿಹರುಷದಿಂದಲೇ ಜಲಚರ ಪ್ರಾಣಿಗಳು ನಿತ್ಯದಿ ಯತ್ನಗೈವಂತೆ. ಇದು ನಮ್ಗೆ ಗೊತ್ತೇ ಇರೋ ವಿಷಯ. ಪ್ರಾಣಿಗಳೆಲ್ಲ ಚಂದ್ರನ ಬಿಂಬವನ್ನ, ಪ್ರತಿಬಿಂಬವನ್ನ ನೀರಲ್ಲಿ ನೋಡಿದಾಗ ಅತ್ತಿನ್ನಬೇಕು ಅಂತ ಪ್ರಯತ್ನ ಮಾಡುತ್ತೆ ಎಂಬುದೇ ಗೊತ್ತಿಲ್ಲ. ಗೊತ್ತಿತ್ತ? ಸಾಮಾನ್ಯ ನಮ್ಮ ತಲೆಗೆ ಹೋಗಲ್ಲ ಅದು. ಅದರ ರಹಸ್ಯವನ್ನು ಹೇಳ್ತಾರೆ ಅಲ್ಲ, ಯಾವಾಗ ದಾಸರು ಯಾವಾಗೂ ನೋಡಿದಾಗ ಯಾವುದೋ ತಿನ್ನಂತೆ ಮಾಡಿತ್ತು, ಅದಕ್ಕೆ ದಾಸರೇ ಹಾಗಾಯಿತು. ನಿತ್ಯದಿ ಯತ್ನಗೈವಂತೆ, ನಿತ್ಯ ಪ್ರಯತ್ನ ಮಾಡುತ್ತಂತೆ ಜಲಚರ ಪ್ರಾಣಿಗಳು. ಆ ಚಂದ್ರನ ಬಿಂಬ ಹಾಗಿರುತ್ತೆ, ಸೆಳೆದು ಬಿಡ್ತಾ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಹಲಧರಾನುಜ ಭೋಗ್ಯರಸಗಳ ನೆಲೆಯ ನರೆಯದೆ ಪೂಜಿಸುತ್ತ ಹಲಧರಾನುಜ. ಹಲಧರ, ಹಲ ಅಂದ್ರೆ ನೇಗಿಲು. ನೇಗಿಲನ್ನ ಹಿಡಿದ ಶಶಾಂಶರಾದ ಬಲರಾಮದೇವರಿಗೆ ಅನುಜ ಅಂದ್ರೆ ಅನುಸರಿಸಿ ಬಂದವ, ತಮ್ಮನಾಗಿ ಹುಟ್ಟಿದವ ಅಂಥ ಶ್ರೀಕೃಷ್ಣನ ಭೋಗ್ಯ ರಸಗಳ ನೆಲೆಯರದೆಯದೇ ಪೂಜಿಸುತ್ತ ಶ್ರೀಹರಿ ಆಯಾ ಪದಾರ್ಥಗಳಲ್ಲಿ ಅಲ್ಲಲ್ಲಿ ಯಾವ ಯಾವ ರೂಪಗಳಿಂದ ಇದ್ದಾನೆ ಎಂಬುದು ತಿಳಿದುಕೊಳ್ಳದೆ, ಸಾರಾದಿ ಆರು ರಸಗಳನ್ನು ತಿಳಿದುಕೊಳ್ಳದೆ, ಆ ಗುಟ್ಟನ್ನು ತಿಳಿದುಕೊಳ್ಳದೆ, ಸತ್ಕುಲಜರಾವೆಂದು ನಾವು ಬಹಳ ಓದು ವಂಶಸ್ಥರು, ನಾವು ಚೆನ್ನಾಗಿ ಓದ್ಕೊಂಡ್ಬಿಟ್ಟೀವಿ, ಎಲ್ಲ ತಿಳ್ಕೊಂಡ್ಬಿಟ್ಟೀವಿ ಅಂತ ವಿಶೇಷವಾಗಿ ಆ ಅಹಂಕಾರದಿಂದ ಇಟ್ಟುಕೊಂಡು ಪೂಜಿಸುತ್ತಾ, ಅದಕ್ಕೆ ಹೇಳ್ತಾರೆ ವ್ಯಾಖ್ಯಾನಕಾರರೇ ಹೇಳ್ತಾರೆ, ಅನೇಕ ಪ್ರತಿಮೆಗಳು ಇಟ್ಕೊಂಡು ಪೂಜೆ ಮಾಡ್ತಾ ಏನು ಮಾಡುತ್ತಾರೆ, ನೈವೇದ್ಯ ಮಾಡುವ ಕಾಲಕ್ಕೆ, ಪೂಜಾ ಮಾಡುವ ಕಾಲಕ್ಕೆ ಏನು ದೇವರಿಗೆ ಕೊಡಬೇಕು ಅಂತ ಆ ರಹಸ್ಯವೇ ಗೊತ್ತಿಲ್ಲದೆ ಏನು ಮಾಡುತ್ತಾರೆ, ಧರ್ಮಾರ್ಥ ಕಾಮಗಳ ಹಂಬಲಿಸಿ ಹೇಳುತ್ತಾರೆ, ಹಂಬಲಿಸುವರು ಪುರುಷಾರ್ಥಗಳ ಸತ್ಕುಲಜರಾವೆಂದು. ನಮಗೆ ಪುರುಷಾರ್ಥಗಳು ಬರಬೇಕು, ಅದು ಹೇಳುತ್ತಾರೆ ಪೂಜಾ ಕಾಲಕ್ಕೆ. ಪೂಜಾ ಅಂದ್ರೆ ಯಾವುದು? ನಮ್ಮ ತಲೆಗೆ ದೇವರ ಪೆಟ್ಟಿಗೆ ಬಿಚ್ಚಿದಾಗಿಂದ ದೇವರ ಪೂಜಾ ಅಂತ, ದೇವರ ಪೆಟ್ಟಿಗೆ ಬಿಚ್ಚಿದಾಗಲಿಂದ ಮಾತ್ರ ದೇವರ ಪೂಜಾ ಮುಗಿದಂದ್ರೆ ದೇವರ ಪೂಜಾ ಮುಗೀತು. ಬೆಳಿಗ್ಗೆ ಎದ್ದಾಗಲಿಂದ ರಾತ್ರಿ ಮಲಗುವ ಪರ್ಯಂತ ಪ್ರತಿಯೊಂದು ದೇವರ ಪೂಜೆಯೇ. ಹಾಗಾದರೆ ಪೂಜಾ ಅಂದ್ರೆ ಏನು, ಅರ್ಚನಾ ಅಂದ್ರೆ ಏನು ಅಂದ್ರೆ ಹೇಳ್ತಾರೆ, ಐಕ್ಯ ಚಿಂತನಂ ಪರಮಾರ್ಚನ. ಭಗವದ್ ರೂಪಗಳಿಗೆ ಭಗವದ್ ರೂಪಗಳನ್ನ ಐಕ್ಯ ಚಿಂತನೆ ಮಾಡುವುದೇ ಪರಮಾರ್ಚನ ಅಂದ್ರು. ಅಲ್ಲ ಯಾವ ರೂಪದಿಂದ ಯಾವ ರೂಪಕ್ಕೆ ಅದು ಗೊತ್ತರಿ ನಮಗೆ? ಏನು ದೇವರ ರೂಪಗಳಿಗೆ ಭೇದ ಇಲ್ಲ, ಒಂದು ರೂಪಕ್ಕೊಂದು ಯಾವ ರೂಪದ ಎಲ್ಲ ಒಂದೇ. ಅದಲ್ಲಯ್ಯ ಐಕ್ಯ ಚಿಂತನ ಅಂದ್ರು, ಚಿಂತನೆ ಮಾಡಬೇಕಾಗಿದೆ. ಏನದು ಅಂದ್ರೆ ಬೆಳಕಿನಿಂದ ರಾತ್ರಿ ಪರ್ಯಂತ ನಮ್ಮ ಇಂದ್ರಿಯಗಳಿಂದ ಏನೇನು ಪದಾರ್ಥಗಳು ಸ್ವೀಕಾರ ಆಗುತ್ತೆ, ಇಂದ್ರಿಯಗಳ ಮೂಲಕ ಪದಾರ್ಥದಲ್ಲಿ ಭಗವದ್ ರೂಪಗಳು, ಇಂದ್ರಿಯಗಳಲ್ಲಿರುವ ಭಗವದ್ ರೂಪಗಳು, ಆ ಕಾರ್ಯದಲ್ಲಿ ಪ್ರಕಟ ಆಗುವಂತ ಭಗವದ್ ರೂಪಗಳು, ಇವೆಲ್ಲ ರೂಪಗಳನ್ನ ಭಗವಂತನಿಗೆ ಐಕ್ಯ ಚಿಂತನ ಮಾಡಬೇಕು, ಅದು ನಿಜವಾದ ಪೂಜಾ. ಹಾಗೆ ಹೊರಗೆ ಪ್ರತಿಮಾ ಸಾಲಿಗ್ರಾಮಾದಿಗಳು ಇಟ್ಟುಕೊಂಡಾಗ ಪ್ರತಿಮಾದಲ್ಲಿ ಎಷ್ಟು ರೂಪ, ಸಾಲಿಗ್ರಾಮದಲ್ಲಿ ಎಷ್ಟು ರೂಪ, ಪದಾರ್ಥಗಳಲ್ಲಿ ಎಷ್ಟೆಷ್ಟು ರೂಪಗಳು, ಯಾವ ಯಾವ ರೂಪಗಳು ಎಷ್ಟು, ನಮ್ಮ ಯೋಗ್ಯತೆಗೆ ಮೀರದಲೆ ಚೂರಾದರೂ ತಿಳ್ಕೊಂಡು ಹೃದಯದಲ್ಲಿರುವ ಭಗವಂತನನ್ನ ಪ್ರತಿಮಾದಲ್ಲಿ ಆವಾಹಿಸಿ ಅವನಿಗೆ ಪದಾರ್ಥಗತ ಭಗವದ್ ರೂಪಗಳನ್ನ ಆ ಪೂಜಾ ಮಂತ್ರ ತಂತ್ರ ಆಲೋಚನೆ ಏನೇನಿದೆ ಅಲ್ಲಲ್ಲಿ ಪ್ರಕಟವಾದ ಭಗವದ್ ರೂಪಗಳನ್ನ ದೇವರಿಗೆ ಐಕ್ಯ ಚಿಂತನೆ ಮಾಡುವುದೇ ನಿಜವಾದ ಪೂಜಾ. ಈ ರಹಸ್ಯ ಗೊತ್ತಿಲ್ಲದೆ ಅದು ಎಲ್ಲ ಕಡೆ ಮಾತ್ರ, ಶ್ರಾದ್ದ ಮಾಡಲಿ ಅಷ್ಟೇ, ಅಲ್ಲಲ್ಲಿರುವ ವಿಶ್ವೇ ದೇವತೆಗಳಲ್ಲಿ ಪಿತೃಗಳಲ್ಲಿ ಆವಾಹಿತರಾದಂಥವರಲ್ಲಿ ಭಗವಂತನ ರೂಪಗಳನ್ನ ಚಿಂತನೆ ಮಾಡಿ ಶ್ರಾದ್ದಕ್ಕೆ ಬಳಸಿದ ನಾನಾ ಅನ್ನ ಮೊದಲಾದ ಪದಾರ್ಥಗಳಲ್ಲಿ, ಶ್ರಾದ್ದದಲ್ಲಿ ಬಳಸಿದ ಮಂತ್ರ ತಂತ್ರ ಏನು, ನಾವು ಕರ್ಮ ಆಗುತ್ತೆ, ಮನಸ್ಸಿನ ಆಲೋಚನೆ ಆಗುತ್ತೆ, ಎಲ್ಲದರಲ್ಲೂ ಭಗವದ್ ರೂಪಗಳು ಬರ್ತಾ ಇವೆ ಅಂತ ತಿಳಿದು ಆ ಭಗವದ್ ರೂಪಗಳನ್ನ ಅಲ್ಲಲ್ಲಿರುವ ಭಗವಂತನಿಗೆ ಐಕ್ಯ ಚಿಂತನೆ ಮಾಡುವುದೇ ಶ್ರಾದ್ದ. ಸ್ನಾನ, ಸ್ನಾನ ಮಾಡುವ ಕಾಲಕ್ಕೆ ಜಲದಲ್ಲಿರುವ ಭಗವದ್ ರೂಪವನ್ನ ತಿಳ್ಕೊಂಡು ಅಲ್ಲಿರುವ ಭಗವದ್ ರೂಪ ಗೋಲಕ ಚಿಂತನೆ ಮಾಡಿ ಅಲ್ಲಿರುವ ಭಗವದ್ ರೂಪವನ್ನ ಶರೀರಗತ ಭಗವದ್ ರೂಪಕ್ಕೆ ಐಕ್ಯ ಚಿಂತನೆ ಮಾಡುವುದೇ ಸ್ನಾನ. ಪದಾರ್ಥಗತ ಭಗವದ್ ರೂಪವನ್ನ ವಿಶೇಷವಾಗಿ ನಮ್ಮ ಹೃದಯದಲ್ಲಿರುವ ಇಂದ್ರಿಯಗದ ಭಗವದ್ ರೂಪಕ್ಕೆ ಐಕ್ಯ ಚಿಂತನೆ ಮಾಡುವುದೇ ಭೋಜನ. ವಸ್ತ್ರದೊಳಗಿರುವ ಭಗವದ್ ರೂಪವನ್ನ ನಮ್ಮ ಶರೀರದಲ್ಲಿ ವಿರಾಟ್ ರೂಪ ನಿಂತಿರ್ತಾನೆ ಅವನಿಗೆ ಐಕ್ಯ ಚಿಂತನೆ ಮಾಡುವುದೇ ವಸ್ತ್ರ ಸಮರ್ಪಣ. ಗಂಧದೊಳಗಿರುವಂತಹ ಭಗವದ್ ರೂಪವನ್ನ ನಮ್ಮ ಶರೀರ ಸುತ್ತೂ ಇರುವ ಭಗವದ್ ರೂಪಕ್ಕೆ ಐಕ್ಯ ಚಿಂತನೆ ಮಾಡುವುದೇ ಗಂಧ ಲೇಪನ. ಗಂಧ ಅಕ್ಷತೆ ಧೂಪ ದೀಪ ಊಟ ತಿರುಗಾಟ ಎಲ್ಲವೂ ಹೀಗೆ ಇದೇಳುತ್ತಾರೆ. ರಹಸ್ಯಗಳನ್ನು ಭೋಗ್ಯ ರಸಗಳ ನೆಲೆಯನ್ನು ಅರಿಯದೆ ನಾವು ಕಿವಿಯಿಂದ ಕೇಳಿದುವು, ಬಾಯಿಯಿಂದ ಮಾತಾಡಿದುವು, ಆ ಬಾಯಿಯಿಂದ ಮಾತಾಡ್ತಾ ಇದ್ರೆ ಏನೋ ಆನಂದ ಬರ್ತಾ ಇದೆ, ಬೇರೆ ಬೇಡಪ್ಪ ದೇವರ ಕುರಿತೇ ಹೇಳ್ತಾ ಇದು ಆನಂದ ಬರ್ತಾ ಇದೆ, ಹೇಗ್ ಬರ್ತಾ ಇದೆ ಅಂತ ಹೇಳಿದಾಗ ಸ್ವಾಮಿಯೇ ನಮ್ಮಿಂದ ನುಡಿಸಿ, ಆ ನುಡಿಸಿದಾಗ ಆ ಏನು ಅಕ್ಷರಗಳು ಹೊರಬರುತ್ತೆ ಅದರೊಳಗೆ ತನ್ನ ರೂಪಗಳು ತರ್ತಾನೆ, ಆ ತರಿಸಿದಾಗ ಆ ರೂಪಗಳನ್ನು ತಾನೇ ಸ್ವೀಕಾರ ಮಾಡಿ ನಮಗೆ ಸಂತೋಷ ಕೊಡುತ್ತಾನೆ ನುಡದ ಕಾಲಕ್ಕೆ. ಹಾಗೆ ಕೇಳಿಸಿದಾಗಲೂ ತನ್ನ ರೂಪಗಳು ತಾನೇ ಸ್ವೀಕಾರ ಮಾಡಿ ಆ ಶಬ್ದಗಳನ್ನು ಕೇಳಿಸಿ ಸುಖಪಡಿಸ್ತಾನೆ. ನೋಟದಲ್ಲೂ, ಎದುರಿಗಿರುವ ಪದಾರ್ಥದಲ್ಲಿರುವ ರೂಪವನ್ನ ನಮ್ಮ ಕಣ್ಣಲ್ಲಿರುವ ರೂಪಕ್ಕೆ ಐಕ್ಯ ಚಿಂತನೆ ತಾನೇ ಐಕ್ಯ ಮಾಡಿಕೊಂಡು ರೂಪ ತೋರುವಂತೆ ಮಾಡುತ್ತಾನೆ. ಎದುರಿಗಿರುವ ಪದಾರ್ಥದಲ್ಲಿರುವ ರೂಪ ನಮ್ಮ ಕಣ್ಣಲ್ಲಿರುವ ರೂಪಕ್ಕೆ ಐಕ್ಯ ಆಗದಿದ್ದರೆ ಪದಾರ್ಥವೇ ನಮ್ಮ ಕಣ್ಣಿಗೆ ಕಾಣಲ್ಲ. ಇಷ್ಟೆಲ್ಲ ಭಗವಂತನ ವ್ಯಾಪಾರ ನಡೀತಾ ಇದ್ರೆ, ಭಗವದ್ ರೂಪಗಳ ಚಿಂತನೆ ಮಾಡಲೇಬೇಕು ಅಂತ ಹೇಳಿದರೆ, ಇದೆಲ್ಲ ಜ್ಞಾನಿಗಳು ಮಾಡೋದು, ಇವೆಲ್ಲ ಜ್ಞಾನಿಗಳು ಮಾಡುವುದು, ಜ್ಞಾನಿಗಳೇ ಮಾಡಬೇಕಾಗಿದ್ದು, ಇದು ನಮಗಲ್ಲ. ಮತ್ತೆ ನಾವೇನು ಮಾಡಬೇಕು? ನಾವು ಈ ಅಪಾರ್ಥ ಮಾಡಿಕೊಂಡವರಲ್ಲಿ ನಾವು ಎಕ್ಸ್ಪರ್ಟ್ಸ್. ನಾವು ಆಚಾರರ ಮಾತನ್ನು ಅಪಾರ್ಥ ಮಾಡಿಕೊಂಡು ಶಂಕರಾಚಾರ್ಯರ ವ್ಯಾಖ್ಯಾನ ಮಾಡ್ತಾ ಇರ್ತೀವಿ. ಅವರು ಹೇಳಿದರು, ಶಾಸ್ತ್ರದಲ್ಲಿ ಬರುತ್ತಯ್ಯ ಕರ್ಮಯೋಗಿಗಳು, ಜ್ಞಾನಯೋಗಿಗಳು, ಭಕ್ತಿಯೋಗಿಗಳು ಅಂತ ಇದೆ. ತೃಣಜೀವಿ ಮೊದಲುಕೊಂಡು ಮನುಷ್ಯ ಗಂಧರ್ವರ ಪರ್ಯಂತ ಎಲ್ಲರೂ ಕೂಡ ಕರ್ಮಯೋಗಿಗಳು ಅಂತ ಹೇಳುತ್ತಾ, ಕರ್ಮ ಜಾಸ್ತಿ ಜ್ಞಾನ ಕಡಿಮೆ ಇರುತ್ತೆ ಇವರಿಗೆ. ಆದ್ದರಿಂದ ನಾವೆಲ್ಲ ಕರ್ಮಯೋಗಿಗಳಲ್ಲಿ ಲೆಕ್ಕ, ತೃಣ ಮೊದಲುಕೊಂಡು ಮನುಷ್ಯ ಗಂಧರ್ವರ ಪರ್ಯಂತ. ಆದ್ರೆ ನಮಗೇನಿರಬೇಕು? ಕರ್ಮವೇ ಜಾಸ್ತಿ ಇರಬೇಕು, ಜ್ಞಾನ ಚೂರಿದ್ರೆ ಸಾಕು. ಆ ಚೂರೆಷ್ಟು ಅಂತ, ಚೂರೆಷ್ಟು ಅಂದ್ರೆ ಅದನ್ನಿಟ್ಟುಕೊಂಡು ಇವೆಲ್ಲ ಉಪಾಸನೆಗಳು. ಏನು? ಎಲ್ಲ ಕಡೆ ದೇವರಿದ್ದಾರೆ, ಅಲ್ಲಲ್ಲಿರುವ ದೇವರ ರೂಪಗಳನ್ನು ದೇವರು ಚಿಂತನೆ ಮಾಡೋದು, ಇವೆಲ್ಲ ಚಿಂತನೆ, ಷೋಡಶಿ, ಚತುರ್ದಶಿ, ಅಧ್ಯಾತ್ಮರಸರಂಜನಿ, ಎಲ್ಲಿ ನಮ್ಮ ಸುತ್ತು ಭಗವದ್ರೂಪಗಳು ಚಿಂತನೆ ಮಾಡೋದು, ಇವೆಲ್ಲ ನಮ್ದಲ್ಲ. ಅದು ಬರೀ ಕೇಳಬೇಕು, ತಲೆಯಲ್ಲಿ ಇಟ್ಟುಕೋಬೇಕು, ಅನುಷ್ಠಾನಕ್ಕೆ ನಮಗೆಟಕಲ್ಲ. ಬರೀ ಕೇಳಿ ಚೂರು ತಿಳುವಳಿಕೆ ಬಂದ್ರೆ ಸಾಕು, ನಾವು ಮೋಕ್ಷ ಬಂದ್ಬಿಡುತ್ತೆ ನಮಗೆ. ಅದೆಲ್ಲ ನಾವು ಚಿಂತನೆ ಮಾಡಿ ಅನುಷ್ಠಾನ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಕರ್ಮಾನುಷ್ಠಾನ ಜಾಸ್ತಿ ಇದ್ದರೆ ಸಾಕಯ್ಯ. ಅದಕ್ಕೆ ನಮ್ಮನ್ನ ಕರ್ಮಯೋಗಿಗಳು ಅಂತ ಕರೀತಾರೆ. ಅವಾಗಂದ್ರು ಯಾರಯ್ಯ ಹಾಗೆ ಹೇಳಿದ್ ನಿಮಗೆ? ಕರ್ಮಯೋಗಿಗಳ ಲಕ್ಷಣ ಏನು ಅಂದರೆ, ಈ ಕರ್ಮ ಜಾಸ್ತಿ ಮಾಡುತ್ತಾರೆ, ಮಾಡುವಾಗ ಜ್ಞಾನದ ಪಾಲು ಚೂರು, ಕರ್ಮವನ್ನ ನೋಡಿದಾಗ ಕಡಿಮೆ ಇರುತ್ತೆ. ಆ ಎಷ್ಟು ಇರಬೇಕು ಎಂಬುದನ್ನೇ ದಾಸರಾಯರು, ಷೋಡಶಿಕಾರರು, ಶಾಸ್ತ್ರದಲ್ಲಿ ಆಚಾರ್ಯರು ಹೇಳಿದ್ದಾರೆ. ಇದೆಲ್ಲ ನಮಗೆ ಕೊಟ್ಟಿದ್ದಾರಲ್ಲ, ಇದು ಜಾಸ್ತಿ ಅಲ್ಲ, ನಮಗೆ ಬೇಕಾದ ಚೂರಲ್ಲೇ ಸೇರಿದ್ದು. ಮತ್ತೆ ಜಾಸ್ತಿ ಯಾವುದು ಅಂದ್ರೆ, ಅದು ಜಾಸ್ತಿ ನಿಮ್ಗೆ ಹೇಳೋದೇ ಇಲ್ಲ ಅಂದ್ಬಿಟ್ರೆ ಆಚಾರ್ಯರು ಸತ್ ಚಿತ್ ಆನಂದ ಆತ್ಮೇತಿ ಮಾನುಷಯಿಸ್ತು ಅಂತ ಹೇಳಿಬಿಟ್ರು. ಅಲ್ಲ ಸುರಗಣಿ ಅವ್ರದ್ದು ಹೇಳುವುದಾಗಿತ್ತಲ್ಲ ಅಂದ್ರೆ, ಇಲ್ಲ ನಿಮಗೆ ಘಟಕಲ್ಲ. ಸುರೇಶ್ವರೈಹಿ ಯಥಾಕ್ರಮ ಭಗುಣೈಹಿ, ಜ್ಞಾನಿಗಳು ತುಂಬಾ ಮಾಡುತ್ತಾರೆ. ಮತ್ತೆ ನಾನು ನಂಗೆ ಹೇಳ್ಬೋದಲ್ಲ, ಅದು ನಿಂಗೆ ಯಾಕೆ? ನಿನಗೇನು ಹೇಳಬೇಕೋ ಅದು ಹೇಳಿದ್ದೇನೆ, ಅವರದ್ದು ನಿನಗೆ ಬೇಡ ಅಂತ ಅಲ್ಲೇ ಕತ್ತರೆ ಹಾಕಿದ್ರು. ಅಂದ್ರೆ ಹೇಳಿದ್ದು ನಮಗೆ ಅಂತ ಅರ್ಥ ಆಯ್ತಲ್ಲ, ನಾವು ಚಿಂತನೆ ಮಾಡಬೇಕು ಅಂತ ಅರ್ಥ ಆಯ್ತಲ್ಲ. ಅದಕ್ಕೆ ಹೇಳ್ತಾರೆ ಮಾನುಷೈಹಿ ಅಂದ್ರೆ ಮನುಷ್ಯೋತ್ತಮರ ಪರ್ಯಂತ, ಮನುಷ್ಯ ಗಂಧರ್ವರ ಪರ್ಯಂತ. ಅವರು ನಾಲ್ಕು ನಾಲ್ಕು ಗುಣಗಳು ಉಪಾಸನೆ ಮಾಡಿದ್ರೆ ನಾವು ಆತ್ಮಗುಣೋಪಾಸನೆ ಮಾಡ್ತೀವಿ. ಉಪಾಸನೆ ಆತ್ಮಗುಣ ಮಾತ್ರ ಮಾಡುವುದು ನಾವು, ಆದರೆ ಸ್ಮರಣೆ ಎಲ್ಲಾ ಕಡೆ ಭಗವಂತನದ್ದಿದೆ ನಮಗೆ. ಇಲ್ಲಿ ಸರ್ವತ್ರ ಭಗವಂತನ ಸ್ಮರಣೆಗೆ, ಸರ್ವತ್ರ ಭಗವಂತನ ಉಪಾಸನೆಗೆ ಬಹಳ ವ್ಯತ್ಯಾಸ ಇದೆ. ನಾವು ಮಾಡುವುದು ಬಿಟ್ಟು ಬಿಟ್ಟು ಸರ್ವತ್ರ ಭಗವಂತನ ಸ್ಮರಣೆ ಬರ್ತಾ ಇರುತ್ತೆ. ಆ ಸ್ಮರಣೆಗೆ ಉಪಾಸನಾ ಎಂಬ ಪಟ್ಟಿ ಇಟ್ಟು, ಅಯ್ಯೋ ಯಾರಾದರೂ ಇಲ್ಲರಿ ಸರ್ವತ್ರ ದೇವರನ್ನ ಅಲ್ಲೆಲ್ಲೆಲ್ಲ ಕಡೆ ಸ್ಮರಣೆ ಮಾಡ್ತಾ ಇದ್ದೀ ಅಂತ ಹೆಂಗ ಕಾಲಕ್ಕೆ, ಅಯ್ಯೋ ಇದು ವ್ಯಾಪ್ತೋಪಾಸನೆ, ನಿಮ್ಮಂಥವರಿಗಲ್ಲ, ನೀವು ಮಾಡಬಾರದು. ಆದ್ದರಿಂದ ಏನು, ಒಂದೇ ಕಡೆ ಪ್ರತಿಮಾದಲ್ಲೇ ಹೀಗೆ ನೋಡ್ತಾ ಕೂತಿರ್ಬೇಕು, ಎಲ್ಲ ಕಡೆ ದೇವರ ಸ್ಮರಣೆ ಮಾಡಲೇಬಾರದು. ಅದಕ್ಕಂದ್ರು ಸ್ಮರಣೆಗೂ ಉಪಾಸನೆಗೂ ವ್ಯತ್ಯಾಸವೇ ಗೊತ್ತಿಲ್ಲದೆ ನಾವು ಮಾಡುವ ಜುಜುಬಿ ಒಂದು ಸ್ಮರಣೆಗೆ, ಸರ್ವತ್ರ ಆಗಾಗ ಬರುವ ಸ್ಮರಣೆಗೆ ಉಪಾಸನೆ ಅಂತ ಹೆಸರಿಟ್ಟುಕೊಂಡು ಅದನ್ನೂ ಬಾಯಿಂದ ಕಳ್ಕೊಳ್ಳುವಂತಹ ಪ್ರಯತ್ನ ಹೇಗೆ ಮಾಡಬೇಕು? ಅದರಿಂದ ಸರ್ವತ್ರ ಭಗವಂತನ ಸ್ಮರಣೆಗೆ ಎಲ್ಲರ ಅಧಿಕಾರ, ಅಂದರೆ ಅವರವರ ಯೋಗ್ಯತೆಗೆ ತಕ್ಕಂತೆ ಎಷ್ಟೆಷ್ಟು ದೇವರು ಕೊಡುತ್ತಾರೆ ಅಷ್ಟು. ಆದರೆ ಉಪಾಸನೆಗೆ ದೇವತೆಗಳ ಅಧಿಕಾರ, ವ್ಯಾಪ್ತೋಪಾಸಕರು. ಉಪಾಸನೆ ಬೇರೆ, ಸ್ಮರಣೆ ಬೇರೆ. ಆ ವಿಭಾಗವನ್ನೇ ನಾವು ತಿಳ್ಕೊಳ್ಳದೆ ನಮ್ಮ ಮನಸ್ಸಲ್ಲಿ, ಇದು ಯಾರು ಹೇಳುತ್ತಾರೆ ಅಂತ ಹೇಳ್ತಾ ಇಲ್ಲ, ನಮ್ಮ ಮನಸ್ಸಲ್ಲೇ ಸಂಶಯಗಳು ಬರುತ್ತೆ, ಅದಕ್ಕೆ ನಾನು ಉತ್ತರ ಕೊಟ್ಟೆ ಅಷ್ಟೇ, ಇನ್ನೇನೂ ಇಲ್ಲ. ಸರಿ, ಈ ನೆಲೆಯ ನರೆಯದೆ ಪೂಜಿಸುತ್ತ, ಹಾಗಾದರೆ ತೃಣಜೀವಿ ಮೊದಲುಕೊಂಡು ಮನುಷ್ಯ ಗಂಧರ್ವರ ಪರ್ಯಂತ ಇರತಕ್ಕಂಥ ಇವರು ಯಾರ್ಯಾರಿದ್ದಾರೆ ಎಲ್ಲರಲ್ಲೂ ಕೂಡ ಶ್ರೀಹರಿಯ ರೂಪಗಳ ಚಿಂತನೆ, ಐಕ್ಯ ಚಿಂತನಂ ಪರಮಾರ್ಚನಂ ಅಂತ ಅದ್ಭುತವಾದ ಭಗವದ್ ರೂಪಗಳು ಭಗವಂತನಿಗೆ ಅರ್ಪಣೆ ಮಾಡುವಂತಹ ರಹಸ್ಯ ಗೊತ್ತಿಲ್ಲದೆ ಏನು ಪೂಜಾದಿಗಳು ಮಾಡಿದರೆ ಏನು ಪ್ರಯೋಜನ ಅಂತ ತಿಳಿದು ಬಿಡ್ತಾರೆ. ಅದೇನಾಗುತ್ತೆ, ಷೋಡಶಿಯಲ್ಲಿ ಆಗಲಿ, ಚತುರ್ದಶಿಯಲ್ಲಿ ಆಗಲಿ, ಅಧ್ಯಾತ್ಮ ರಸರಂಜನೆಯಲ್ಲಿ ಆಗಲಿ, ದಾಸರಾಯನ ಚುಳಾದಿಗಳಲ್ಲಿ ಆಗಲಿ, ಹರಿಕಥಾಮೃತಸಾರದಲ್ಲಿ ಆಗಲಿ, ಎಲ್ಲ ಕಡೆ ಭಗವದ್ ರೂಪಗಳನ್ನ ಈ ರೂಪಗಳು ಭಗವಂತನಿಗೆ ಐಕ್ಯ ಚಿಂತನೆ ಮಾಡುವುದೇ ಪೂಜಾ ಅಂತ ಹೇಳಿ ಕೊರಟಾಗ ಹಾಸ್ಯದ ಚಟಾಕಿ ಏಳಬಹುದು. ಏನಂತ, ಹೇ ಏನ್ರಿ ರೂಪಗಳ ಗಲಾಟೆ ಇದು, ನಾವು ಚಿಂತನೆ ಮಾಡಿಲ್ಲ, ನಮ್ಮಪ್ಪ ಚಿಂತನೆ ಮಾಡಿಲ್ಲ, ನಮ್ಮ ತಾತ ಚಿಂತನೆ ಮಾಡಲಿಲ್ಲ, ನಮ್ಮ ಪರಂಪರಾ ಸಂಪ್ರದಾಯವೇ ಬಂದಿಲ್ಲ ರೂಪ ಚಿಂತನೆ. ಬಂದಿದ್ರೆ ನಮ್ಮಪ್ಪಗೆ ಬರ್ತಾ ಇತ್ತು, ನಮ್ಮ ತಾತಗೆ ಬರ್ತಾ ಇತ್ತು, ನಮ್ಮಪ್ಪಗೆ ಬರ್ತಾ ಇತ್ತು, ನಮ್ಮಪ್ಪ ನನಗೆ ಹೇಳ್ಕೊಡ್ತಾ ಇದ್ರು, ನಮಗೆ ಈ ರೂಪಗಳ ಚಿಂತನೆ ಗಲಾಟೆ ಇಲ್ಲವೇ ಇಲ್ಲ. ನೀವು ಹೊಸದಾಗಿ ಎಲ್ಲ ಗಲಾಟೆ ಹೇಳ್ತಾ ಇದೆ, ಇದೇನು ಬೇಕಾಗಿಲ್ಲ ಅಂದ್ರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಅಪ್ಪ ಮಹಾರಾಯ, ಇದು ಮಿನಿಮಮ್ ಕಂಪಲ್ಸರಿ ಎಲ್ಲರಿಗೆ ಬೇಕಾಗಿದ್ದು, ನೀವು ಬಿಟ್ಟರೆ ನಾವೇನ್ ಮಾಡುವುದು, ಶಾಸ್ತ್ರ ಹೇಳ್ತಾ ಇದೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ದೇವ ಋಷಿ ಗಂಧರ್ವ ಪಿತೃ ನರ ದೇವ ಮಾನವ ದಾನ ಧನುಜ ಗೋಜ ಖರ ಆವಿ ಮೊದಲಾದ ಅಖಿಳ ಚೇತನ ಭೋಗ್ಯ ರಸಗಳನ್ನು ಯಾವರವ ಯವಗಳೊಳಿದ್ದು ರಮಾವರನು ಸ್ವೀಕರಿಪ ಯಾವ ಜೀವಗಣಕ್ಕೆ ಸ್ವಯೋಗ್ಯ ರಸಗಳ ನೀಯನೆಂದೆಂದು ಇದ ಕೇಳುತ್ತಾ ಇದ್ದಾರೆ. ಆಯಾ ಪದಾರ್ಥಗಳನ್ನ ತಿನ್ನುವಾಗ ಪ್ರಾಣಿಗಳು ತಿನ್ನುತ್ತೆ, ಎಲ್ಲರೂ ತಗೊಳ್ತಾರೆ. ಆ ಪದಾರ್ಥಗಳಲ್ಲಿ ಅವರವರಿಗೆ ಯೋಗ್ಯವಾದ ರಸಗಳನ್ನ ಅವರಿಗೆ ಕೊಡತಾನಾದ್ದರಿಂದ ಮತ್ತು ಪ್ರಶ್ನೆ ಬಂತು, ದೇವರ ರಸಗಳು ಇರುತ್ತಲ್ಲ ಅದು ಇವರು ತಗೊಂಡ್ಬಿಟ್ರೆ, ಜೀವರಾಶಿಗಳಿಗೆ ಬಂದ್ಬಿಟ್ರೆ ಹೇಳ್ತಾರೆ ಸ್ವಯೋಗ್ಯ ರಸಗಳ ನೀಯನು ಎಂದೆಂದು. ಅವರಿಗೆ ತನ್ನ ಯೋಗ್ಯವಾದ ರಸಗಳನ್ನ ಕೊಡಲ್ಲ. ಅದ್ಯಾಕ್ರಿ ತಗೊಂಡ್ರೆ ಅಂದ್ರು, ಆತನ ರಸ ರೂಪಕ್ಕೂ ಅವನಿಗೂ ವ್ಯತ್ಯಾಸವೇ ಇಲ್ಲ, ಅವನನ್ನು ತಿನ್ಲಿಕ್ಕಾಗುತ್ತಾ ಆಗಲ್ಲ. ಆ ರಸರೂಪವೂ ಅಂತಹದ್ದೇ, ಅವನದ್ದೇ ರೂಪ. ಅದಕ್ಕೆ ಹೇಳ್ತಾರೆ ದೇವತೆಗಳು, ಹೇಳ್ತಾರೆ ದೇವ ಅಂದ್ರೆ ದೇವತೆಗಳು, ಋಷಿಗಳು, ಗಂಧರ್ವರು, ಇನ್ನ ವಿಶೇಷವಾಗಿ ಎರಡು ಭಾಗ, ದೇವಗಂಧರ್ವರು ನರಗಂಧರ್ವರು ಅಂತ ಎರಡು ರೀತಿ, ಪಿತೃಗಣ, ಇನ್ನ ವಿಶೇಷವಾಗಿ ಮಾನವ ಅಂದ್ರೆ ಮನುಷ್ಯರು, ಧನುಜರು ಅಂದ್ರೆ ಧನುದೇವಿ ಮಕ್ಕಳು ದಾನವರು, ನಂತರ ಗೋಜ ಅಂತ ಹೇಳ್ತಾ ಇದ್ದಾರೆ. ಗೋ ಅಂದ್ರೆ ಭೂಮಿ, ಭೂಮಿಯಲ್ಲಿ ಹುಟ್ಟಿರುವಂತಹ ಪ್ರಾಣಿಗಳು ವಿಶೇಷವಾಗಿ, ಇನ್ನ ಗೋ ಅಂದ್ರೆ ಆಕಳು, ಆಕಳಿಂದ ಬಂದಿರತಕ್ಕಂಥ ಸಂತತಿ ಅಂತ ಆ ಅರ್ಥವೂ ಹೇಳುತ್ತಾರೆ. ಇನ್ನ ಗೋ ಅಜ ಅಂದ್ರು, ಅಜ ಅಂದ್ರೆ ಆಡು, ಗೋ ಅಜ ಅಥವಾ ಗೋಜ. ನಂತರ ಖರ, ಖರ ಅಂದ್ರೆ ಕತ್ತೆ. ಆವಿ ಮೇಕೆ ಕುರಿ ಮೊದಲಾದ ಅಖಿಲ ಚೇತನ ಭೋಗ್ಯ ರಸಗಳನು ಅಂದ್ರು, ಅಂದ್ರೆ ಅವರಿಗೆ ಏನೇನು ರಸಗಳು ಕೊಡಬೇಕೋ ಅವೆಲ್ಲವನ್ನು ಯಾವ ಅವಯವಗಳೊಳಗಿದ್ದು ರಮಾವರನು ಸ್ವೀಕರಿಪ. ಇದಕ್ಕೆ ಹೇಳ್ತಾರೆ ಆಯಾ ಜೀವರಾಶಿಗಳಿಗೆ ಅವರವರ ಭೋಗಗಳನ್ನು ಭಗವಂತ ಕೊಡುವ ರೀತಿ ಹೇಗೆ ಅಂದರೆ ನೋಡಿ, ಒಂದು ಜೀವಿ ಮನುಷ್ಯ ಇದ್ದಾನೆ, ಬಾಯಿಯಿಂದ ಊಟ ಮಾಡುತ್ತಾ ಇದ್ದಾನೆ, ರಸವನ್ನ ಸವಿತಾ ಇದ್ದಾನೆ, ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಊಟ ಮಾಡುತ್ತಾ ಇದ್ದಾನೆ. ಅಂಥ ಕಾಲಕ್ಕೆ ಭಗವಂತ ಅವನಿಗೆ ಸುಖ ಹೇಗೆ ಕೊಡ್ತಾ ಇದ್ದಾನೆ ಅಂದ್ರೆ, ಅವನೊಬ್ಬನೇ ಊಟ ಮಾಡತಾ ಇಲ್ಲ, ಅವನೊಳಗೆ ತತ್ವಾಭಿಮಾನಿ ದೇವತೆಗಳು ಎಲ್ಲರೂ ಕೂತಿದ್ದಾರೆ. ಅಷ್ಟೇ ಅಲ್ಲ, ನಿಷಿದ್ಧವಾದ ಪದಾರ್ಥಗಳನ್ನ ಬೇರೆ ರೀತಿಯಲ್ಲಿ ಎಲ್ಲರೂ ಸ್ವೀಕಾರ ಮಾಡುತ್ತಾ ಇರ್ತಾರಲ್ಲ, ಅಲ್ಲಿ ದೈತ್ಯರಿಗೆ ಕೊಡತಾನೆ, ದೈತ್ಯರಿಗೆ ಆ ರಸಗಳನ್ನು ಕೊಡತಾ ಇರ್ತಾನೆ. ಒಟ್ಟಾರೆ ಅವರವರಿಗೆ ಆ ಪದಾರ್ಥದಲ್ಲಿ ಏನು ಕೊಡತಾನೆ, ಹೊರಗಿರುವ ಸಾರೋ ಏನೋ ಪದಾರ್ಥ ಇದೆ ಅದನ್ನೇ ಅವರ ಬಾಯಿ ಕೊಡತಾನ ಅಂದ್ರೆ ಇಲ್ಲ, ಪ್ರತಿಯೊಂದು ಪದಾರ್ಥದಲ್ಲೂ ದೇವತೆಗಳು ದೈತ್ಯರು ನಿಂತೇ ಇದ್ದಾರೆ. ಆ ಪದಾರ್ಥ ಯಾಕೆ ನೈವೇದ್ಯ ಮಾಡಬೇಕು ದೇವರಿಗೆ ಅಂದರೆ, ದೈತ್ಯರು ನಿಷಿದ್ಧವಾದ ಪದಾರ್ಥಗಳಲ್ಲಿ ಮಾತ್ರ ನಿಂತದ್ದಲ್ಲ, ಶುದ್ಧ ಪದಾರ್ಥಗಳಲ್ಲೂ ದೈತ್ಯರು ನಿಂತಿದ್ದಾರೆ. ಸಾಲಿಗ್ರಾಮದಲ್ಲೇ ಕಲಿ ಬಂದು ಕೂತಿರ್ತಾನೆ. ಹಲೋ, ಸಾಲಿಗ್ರಾಮ ಶಿಲಾಯಂತೂ ನಿತ್ಯಂ ಸನ್ನಿಹಿತ ಕಲಿಹಿ ಭೀಮಸೇನ ಮಹಾಬಾಹೋ ಗದಯ ಪೋಥನಂ ಕುರು ಅಂತ ಹೇಳ್ತೀವಿ. ಅಲ್ಲೇ ಬಂದು ಕೂತಾಗ ನಾವು ತಿನ್ನೋ ಪದಾರ್ಥದಲ್ಲಿರಲ್ವಾ? ಹಾಗಾದರೆ ಮತ್ತೆ ತಿನ್ನೋ ಪದಾರ್ಥದಲ್ಲಿರುವ ದೈತ್ಯರನ್ನ ಓಡಿಸುವ ಪ್ರಕ್ರಿಯೆ ಏನಯ್ಯ ಅಂದ್ರೆ ನೈವೇದ್ಯ. ನೈವೇದ್ಯ ಮಾಡುವ ಕಾಲಕ್ಕೆ ಭೀಮಸೇನ ದೇವರನ್ನ, ವಾಯುದೇವರನ್ನ ಅಲ್ಲಿ ಪದಾರ್ಥದೊಳಗೆ, ವಾಯುದೇವರ ಮೂರು ರೂಪಗಳನ್ನ ಚಿಂತನೆ ಮಾಡಿ, ಪದಾರ್ಥದೊಳಗೆ ಚಿಂತನೆ ಮಾಡಿ, ಭಗವಂತನ ಸ್ಮರಣೆ ಮಾಡಿದ ಕೂಡಲೇ ಅಲ್ಲಿ ಆಶ್ರಯಿಸಿಕೊಂಡಿರುವಂತಹ ದೈತ್ಯರೆಲ್ಲ ಓಡಿ ಹೋಗ್ತಾರೆ. ಅಲ್ಲಿರುವ ರಸರೂಪವನ್ನ ಭಗವಂತ ಸ್ವೀಕಾರ ಮಾಡಿದರೆ ಪದಾರ್ಥ ಶುದ್ಧ ಆಗುತ್ತೆ. ಇದು ನೈವೇದ್ಯದ ರಹಸ್ಯ. ಯಾಕೆ ಎಲ್ಲಾ ನೈವೇದ್ಯ ಯಾಕೆ ಮಾಡಬೇಕು ಅಂದ್ರೆ, ಮಾಡದಾಗ ತಿನ್ನಿ ಯಾರು ಬೇಡ ಅಂದ್ರು, ತಿಂದ್ರೆ ಆ ಪದಾರ್ಥದ ಜೊತೆಗೆ ದೈತ್ಯರಿಗೆ ನಮ್ಮೊಳಗೆ ದೈತ್ಯರು ಕೂತಿರ್ತಾರೆ, ನಮ್ಮೊಳಗೆ ದೇವತೆಗಳು ಕೂತಿರ್ತಾರೆ. ಆ ಪದಾರ್ಥದಲ್ಲಿರುವ ದೇವತೆಗಳ ರೂಪಗಳು ನಮ್ಮೊಳಗಿರುವ ದೇವತೆಗಳು ಸ್ವೀಕಾರ ಮಾಡುತ್ತಾರೆ. ಅವ ದೈತ್ಯರನ್ನ ಓಡಿಸದಿದ್ರೆ ನಮ್ಮೊಳಗಿರುವ ದೈತ್ಯರೇನು ಮಾಡುತ್ತಾರೆ, ಪದಾರ್ಥದೊಳಗಿರುವಂತಹ ತಮ್ಮ ರೂಪಗಳು ತಮಗೆ ಬರುವಂತ ದೇವರೇ ಮಾಡುತ್ತಾರೆ. ಯಾಕೆ? ಆ ನಿಷಿದ್ಧ ಪದಾರ್ಥ ಯಾವುದು ದೇವರಿಗೆ ನೈವೇದ್ಯ ಆಗಿಲ್ಲವೋ ಅದು ತಿನ್ನುವಂತೆ ಮಾಡಿದಾಗ ಆ ದೈತ್ಯರು ಆ ರೂಪಗಳನ್ನು ತಾವು ಸ್ವೀಕಾರ ಮಾಡಿ ನಮ್ಮ ದೇಹದಲ್ಲಿ ಅವರು ಬಲಿಷ್ಠರಾಗ್ತಾರೆ. ಅವಾಗ ಸಾಧನೆ ನಾಶ ಆಗ್ತಾ ಬರುತ್ತೆ. ಆದ ಕಾರಣ ಅದಕ್ಕೆ ಸ್ವೀಕರಿಸರು ಅನರ್ಪಿತ ಒಂದು ಕಾಲಕ್ಕೂ ದೇವರ ನೈವೇದ್ಯವಿಲ್ಲದ ಪದಾರ್ಥ ಸ್ವೀಕಾರ ಮಾಡಲ್ಲಂತೆ. ಮತ್ತು ಅಲ್ಲಿ ಹೇಳುತ್ತಾರೆ, ಹೌದಾ, ಹಾಗಾದ ಪದಾರ್ಥ ದೇವರ ನೈವೇದ್ಯ ಮಾಡದಿದ್ರೆ ದೈತ್ಯರು ಬಂದ್ಬಿಡ್ತಾರೆ ಅಂತ ಹೆದರಿಕೆಯಿಂದ ಅವರು ಪದಾರ್ಥವನ್ನ ನೈವೇದ್ಯ ಮಾಡದೆ ಸ್ವೀಕಾರ ಮಾಡಲ್ವಾ ಅಂದ್ರೆ, ಇಲ್ಲ, ನಮ್ಮ ಸ್ವಾಮಿಗೆ ಕೊಡದೆ ನಾನು ಹೇಗೆ ತಿನ್ಲಿ ಅಂತ ದೇವರ ಮೇಲೆ ಪ್ರೀತಿಯಿಂದ ಅವರು ತಿನ್ನಲ್ಲ. ದೇವರ ಮೇಲೆ ಯಾರಿಗೆ ಪ್ರೀತಿ ಅಷ್ಟು ಹುಟ್ಟಿಲ್ವೋ, ಭಯದಿಂದಾರೂ ತಿನ್ಲಿ, ದೇವರ ನೈವೇದ್ಯ ಕೊಡ್ಲಿ ಅಂತ ಹೇಳಿದರು. ಸರಿ, ಒಟ್ಟಾರೆ ಆ ರಸಗಳಲ್ಲಿ ಅವರವರ ರೂಪಗಳೇ ರಸ ರೂಪಗಳು. ಆಯಾ ದೇವತೆಗಳಿಗೆ, ದೈತ್ಯರಿಗೆ ಅವರವರಿಗೆ ಬೇಕಾದ ರಸ ರೂಪಗಳು ಕೊಡುತ್ತಾನೆ ಭಗವಂತ. ಅವರವರಿಗೆ ಕೊಡುವಾಗ ಆ ರಸ ರೂಪಗಳೊಳಗೆ ತನ್ನ ರೂಪ ಮತ್ತು ನಿಂತಿರುತ್ತೆ. ಅದನ್ನ ಅವರಲ್ಲಿ ನಿಂತು ಸ್ವೀಕಾರ ಮಾಡಿ ಅವರವರಿಗೆ ಆ ರಸರೂಪವನ್ನು ಕೊಡುತ್ತಾನೆ. ಕೊನೆಗೆ ನಮಗೇನ್ ಕೊಡ್ತಾನೆ? ನಮ್ಮ ರೂಪಗಳೇ ಯಾವ ಪದಾರ್ಥದಲ್ಲಿರಲಲ್ಲ. ನಿರಂಶರಾದ ಜೀವರಾಶಿಗಳಿಗೆ ಯಾವ ರೂಪವೂ ಪದಾರ್ಥದಲ್ಲಿಲ್ಲ. ಹಾಗಾದ್ರೆ ನಮಗೇನು ಕೊಡ್ತಾನೆ? ಆನ್ಸರ್ ಕೊಟ್ರು, ತೃಪ್ತಿಯ ನೀವ ಚೇತನಕ್ಕೆ, ಚೇತನಕ್ಕೆ ನಾ ತಿಂದೆ ಅಂತ ತೃಪ್ತಿ ಕೊಡ್ತಾನೆ. ಅದು ಹೇಗೆ ಕೊಡ್ತಾನೆ? ಅದು ಹೇಗೆ ಕೊಡ್ತಾನೆ ಚೆನ್ನಾಗಿ ಗೊತ್ತಾಗ್ಬೇಕು. ಸುಮ್ಮನೆ ಕೊಡ್ತಾನೆ ಕೊಡ್ತಾನೆ ಅನ್ಕೊಂಡ್ರೆ ನಾ ಬಿಸಿಬೇಳೆ ಬಾತ್ ತಗೊಂಡ್ವಿ ಇವಾಗಲ್ಲ, ವ್ರತ ಮುಗಿದ ಮೇಲೆ ಅಂದುಕೊಳ್ಳಿ. ಅಂದುಕೊಂಡಾಗ ಯಾಕಂದ್ರೆ ವ್ರತದಲ್ಲಿ ಯಾವ ಪದಾರ್ಥ ಕೊಟ್ಟರು ಟೇಸ್ಟ್ಲೆಸ್ ಆಗಿರುತ್ತೆ ಅಂತ ಎಲ್ಲರೂ ಅಂತಾರೆ. ಪಾಪ ವ್ರತದ ಪದಾರ್ಥಗಳು, ಅಪ್ಪ ವ್ರತ ಮುಗಿಸ್ಬೇಕು ಮುಗಿಸ್ಬೇಕು ಅಂತ ಸಾಮಾನ್ಯವಾಗಿ ವ್ರತ ಮಾಡೋದಿರಲ್ಲ, ಮುಗಿಸೋದರಲ್ಲೇ ಇರುತ್ತೆ. ಯಾಕೆ? ಬಂದ ಕೂಡಲೇ ವ್ರತ ಶುರುವಾಯಿತು ಅಂತ. ಆದಮೇಲೆ ಒಂದ್ ದಿವಸ ಆಯ್ತು, ಎರಡು ದಿವಸ ಆಯ್ತು, ಮೂರು ದಿವಸ ಆಯ್ತು, ಕೊನೆಗೆ ಹೇಳ್ತಾರೆ ನೋಡಿ ಎಲ್ಲರ ಬಾಯಿಂದ ಸಾಮಾನ್ಯವಾಗಿ ಬರುವ ಮಾತು, ಕೊನೆಯ ವ್ರತ ಕೊನೆಯ ದಿವಸ ಬಹಳ ಕಷ್ಟಪ್ಪ, ಕೊನೆಯ ವ್ರತ ಕೊನೆಯ ದಿವಸಗಳಲ್ಲಿ ಬಹಳ ಕಷ್ಟ, ನಾಲಿಗೆ ಎಲ್ಲ ಪೂರ್ಣ ರಿಟೈರ್ ಆಗಿಬಿಟ್ಟಿರುತ್ತೆ ಅಂತ ಹೇಳ್ತಾರೆ. ಹೌದಾ? ಅದಕ್ಕೆ ನಾನು ಉದಾಹರಣೆ, ವ್ರತದ್ದು ಬೇಡಪ್ಪ, ಮಧ್ಯೆ ಎರಡು ವ್ರತಗಳು, ಹಾಲು ಮೊಸರು ವ್ರತ ಅದು ಹುಮ್ಮೋಣ, ಚೆನ್ನಾಗಿರುತ್ತೆ. ಸರಿ, ಆ ಪದಾರ್ಥ ತಿನ್ನುವಾಗ ನಮಗೆ ದೇವತೆಗಳು ದೈತ್ಯರು ಯಾರ್ಯಾರು ಏನೋ ಕೊಟ್ಟ, ನಮಗೇನು ಕೊಡ್ತಾ ಇದ್ದಾನೆ? ಒಳ್ಳೆ ಸುಖ ಆಗ್ತಾ ಇದೆಯಲ್ಲ, ಈ ಸುಖ ಹೇಗಾಗ್ತಾ ಇದೆ ಅಂದ್ರೆ, ಈ ರೀತಿಯಲ್ಲಿ ಪದಾರ್ಥದೊಳಗಿರುವ ತನ್ನ ರೂಪಗಳು ನಮ್ಮ ನಾಲಿಗೆಯಲ್ಲಿರುವ ಭಗವದ್ ರೂಪಗಳಿಗೆ ಸೇರಿ ತನ್ಮೂಲಕ ಆ ಎರಡೂ ಸೇರಿದ ರೂಪಗಳು ಮನಸ್ಸಿನಲ್ಲಿರುವ ಜಡವಾದ ಮನಸ್ಸಿನಲ್ಲಿರುವ ರೂಪಗಳಲ್ಲಿ ಸೇರುತ್ತೆ. ಸೇರಿದಾಗ ಮನಸ್ಸಿನಲ್ಲಿ ವಿಕಾರ ಹುಟ್ಟಿಸ್ತಾನೆ ಭಗವಂತ. ಆ ಹುಟ್ಟಿಸಿದ ಮನೋವಿಕಾರವೇ ಸುಖ ಅಂತ ಕರೆಸ್ತಾರೆ. ಮನಸ್ಸಿನ ವಿಕಾರ ಹುಟ್ಟುತ್ತೆ, ಆ ಹುಟ್ಟಿದ ವಿಕಾರ ಹಿತವಾಗಿರುತ್ತೆ, ಅದನ್ನ ಸುಖ ಅಂತ ಕರೀತಾರೆ. ಅಲ್ಲ, ಜೀವ ಬೇರೆ, ಮನಸ್ಸು ಜಡ, ಜಡದಲ್ಲಿ ವಿಕಾರ ಹುಟ್ಟಿದರೆ ಜೀವನಿಗೆ ಆ ವಿಕಾರ ಟ್ರಾನ್ಸ್ಫರ್ ಹೇಗಾಗುತ್ತೆ ಅಂದರೆ, ಜೀವನಿಗೆ ಆ ಮನಸ್ಸಿನ ಮೇಲೆ ಅಭಿಮಾನ ಹುಟ್ಟಿಸಿ ಕನೆಕ್ಷನ್ ಕೊಡುತ್ತಾನೆ ಭಗವಂತ. ಏನು ಮಾಡುತ್ತಾನೆ, ಆ ಮನಸ್ಸಿನ ವಿಕಾರದಲ್ಲಿ ಪ್ರಕಟವಾದ ತನ್ನ ರೂಪಗಳನ್ನ ಎಲ್ಲಿ ಕರಕೊಂಡು ಬರ್ತಾನೆ ಅಂದ್ರೆ, ಜೀವನ ಚಿನ್ಮನಸ್ಸು ಸ್ವರೂಪ ದೇಹದೊಳಗಿರುವ ಮನಸ್ಸಿನಲ್ಲಿರುವ ಭಗವದ್ ರೂಪಗಳಿಗೆ ಈ ಜಡ ಮನಸ್ಸಿನ ವಿಕಾರದಲ್ಲಿ ಪ್ರಕಟವಾದ ಭಗವದ್ ರೂಪಗಳು ಬಂದು ಸೇರಿದಾಗ ಈ ಮನಸ್ಸಿನ ವಿಕಾರವನ್ನ ಜೀವನ ಒಳ ಮನಸ್ಸು ಗ್ರಹಣ ಮಾಡುತ್ತೆ. ಇಷ್ಟು ನೀರು ಕುಡಿದ್ರೆ ಸುಖ ಆಗುತ್ತೆ, ಇದು ಸಾಕ್ಷಿ ಗ್ರಹಣ ಮಾಡುತ್ತೆ ಅಂದ್ರೆ ಇಷ್ಟು ವ್ಯವಹಾರ ನಡೆಯಿತು. ಹಾಗಾದರೆ ಪದಾರ್ಥದಿಂದ ನಾಲಿಗೆಗೆ, ನಾಲಿಗೆಯಿಂದ ತುಂಬಾ ಕಡೆಗೆ ಬರುತ್ತದು. ಒಂದಾಯ್ತು ನಮಗೆ ಅರ್ಥ ಆಗ್ಲಿಕ್ಕೆ ಇಷ್ಟು ಹೇಳಿದ್ದು, ಪದಾರ್ಥ ಬರುವಾಗ ಕೈ, ಬಾಯಿ, ಕಣ್ಣು, ಆಲೋಚನೆ ಎಷ್ಟೆಷ್ಟು ಆಕ್ಟಿವೇಶನ್ ಆಗುತ್ತೆ ಅಲ್ವೋ, ಅದೆಲ್ಲ ಬೇಕು ನೋಡಿ. ಸುಖ ಬರೀ ಪದಾರ್ಥ ಕುರುಡ ಬಾಯಿಗಿಟ್ಟುಕೊಂಡಾಗೂ ಆಗುತ್ತೆ, ನಮಗೆ ಇನ್ನ ಸ್ವಲ್ಪ ವಿಶೇಷವಾಗಿ ಆಗುತ್ತೆ. ಏನದು ಅಂದ್ರೆ, ಅವರವರಿಗೆ ಬೇಕಾದ ರೀತಿಯಲ್ಲಿ ಪದಾರ್ಥ ತಯಾರಾದಾಗ ಅದನ್ನು ನೋಡಿದರೇನೆ ಸುಖ ಆಗ್ತಾ ಇರುತ್ತೆ. ಹೌದಾನೆ? ಒಂದೇ ಉಪ್ಪಿಟ್ಟು ಅಥವಾ ಯಾವುದು ಬಿಸಿಬೇಳೆ ಬಾತು ಇನ್ನೊಂದು ತಗೊಳ್ಳಿ, ಅದರಲ್ಲಿ ಎಲ್ಲಾ ತರಕಾರಿ ಹಾಕಿ ಮಾಡಿದರೆ ಕೆಲವರಿಗೆ ಬಹಳ ಇಷ್ಟ, ಅದರಲ್ಲಿ ತರಕಾರಿ ಹಾಕಿದರೆ ಕೆಲವರಿಗೆ ಆಗೋದೇ ಇಲ್ಲ. ಅವರಿಗೆ ಬರೀ ಉಪ್ಪಿಟ್ಟು ಮಾಡಬೇಕು, ಬರೀ ಇದು ಮಾಡಬೇಕು, ತರಕಾರಿ ಸ್ಪರ್ಶನೇ ಆಗಬಾರದು ಕೆಲವರಿಗೆ. ಆದರೆ ನೋಡಿ, ಆ ನೋಡಿದ ಕೂಡಲೇ ತರಕಾರಿ ಹಾಕಿಲ್ಲ ಅಂದ್ರೆ ಕೆಲವರಿಗೆ ಖುಷಿ ಸಂತೋಷ ಬಂತಾ ಇಲ್ಲ. ಹೇಗೆ ಬಂತು? ನೋಟದಿಂದ ಪದಾರ್ಥಗತ ಭಗವದ್ ರೂಪ ಕಣ್ಣಿನ ಮೂಲಕ ಮನಸ್ಸಿಗೆ ಸೇರಿ ವಿಕಾರ ಕೊಡುತ್ತೆ. ಹಾಗಾದರೆ 11 ಇಂದ್ರಿಯಗಳಿಂದ ಭಗವದ್ ರೂಪ ಆಯಾ ಪದಾರ್ಥಗಳಿಂದ ಇಂದ್ರಿಯಗಳ ಮೂಲಕ ಹೊರಟು ಮನಸ್ಸಿನಲ್ಲಿ ವಿಕಾರ ಹುಟ್ಟಿಸಿ, ಆ ವಿಕಾರ ಹುಟ್ಟಿಸಿದ ಮೇಲೆ ಆ ಭಗವದ್ ರೂಪ ಚಿನ್ಮನಸ್ಸಿನಲ್ಲಿರುವ ಭಗವದ್ ರೂಪಕ್ಕೆ ಸೇರಿದಾಗ ಅವಾಗೇನಾಗುತ್ತೆ ಅಂದರೆ, ಇವನಿಗೆ ಬಾಹ್ಯ ಮನಸ್ಸಿನ ವಿಕಾರ ಸುಖ ಅಂತ ಹಿತಕರವಾದ ವಿಕಾರ ಗ್ರಹಣ ಆಗುತ್ತೆ. ಅದು ದೇವ ತಾನೇ ಇದ್ದು ನನಗೆ ಬಹಳ ಸಂತೋಷ ಆಯಿತು ಅಂತ ಗ್ರಹಣ ಮಾಡಿಸ್ತಾನೆ. ಇಷ್ಟು ದೇವರು ನಡೆಸ್ತಾರೆ, ಅದನ್ನು ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಯಾವತ್ ಅವಯವಗಳೊಳಿದ್ದು, ಬರೇ ಬಾಯಿ ಮಾತ್ರ ಅಲ್ಲ, ಯಾವತ್ತು ಪೂರ್ಣ, ಎಷ್ಟು ಅವಯವಗಳು ಅಂದರೆ 11 ಇಂದ್ರಿಯಗಳು, ಆ 11 ಇಂದ್ರಿಯಗಳಲ್ಲಿದ್ದುಕೊಂಡು ಭಗವಂತ ಈ ರೀತಿಯಲ್ಲಿ ಅವರವರ ರಸವನ್ನ ಕೊಡುವಾಗ ಸ್ವೀಕರಿಪ ಅಂದ್ರು. ಅಲ್ಲ ನೋಡಿ, ಅಖಿಲ ಚೇತನ ಭೋಗ್ಯ ರಸಗಳನ್ನು ಅವಯವಗಳೊಳಿದ್ದು ರಮಾವರನು ಸ್ವೀಕರಿಪ ಅಂದ್ರು. ಮಾತು ಬಹಳ ಎಲ್ಲಿಗೋ ಹೋಯಿತು. ಏನದು? ಚೇತನರಿಗೆ ಯೋಗ್ಯವಾದ ಭೋಗ್ಯ ರಸಗಳನ್ನು ರಮಾವರನು ಸ್ವೀಕರಿಪ ಅಂದರೆ ಅವರ ರಸಗಳನ್ನು ದೇವ ಸ್ವೀಕಾರ ಮಾಡುತ್ತಾನೆ ಅಂತ ಅರ್ಥ ಬಂತು. ಹೇಗೆ ಸಾಧ್ಯ ಇದು? ದೇವರ ರೂಪಗಳು ದೇವರು ತಗೊಳ್ತಾನಷ್ಟೇ ಹೊರತು ಬೇರೆಯವರ ರಸಗಳನ್ನು ಭಗವಂತ ಹೇಗೆ ಸ್ವೀಕಾರ ಮಾಡುತ್ತಾನೆ ಅಂದ್ರೆ ಅರ್ಥ ಇಷ್ಟು. ನಾವು ನೈವೇದ್ಯ ಮಾಡಿದ್ರು, ನೈವೇದ್ಯ ಮಾಡಿದಾಗ ದೇವರಿಗೆ ಆ ರೂಪ ಸ್ವೀಕಾರ ಮಾಡಿದ, ಎಲೆಯಲ್ಲಿ ಊಟಕ್ಕೆ ಹಾಕಿದ್ರು, ಬಾಯಿಲಿಟ್ಕೊಂಡು ತಿಂತಾ ಇದ್ದೇವೆ. ತಿನ್ನುವ ಕಾಲಕ್ಕೆ ಆ ಪದಾರ್ಥದಲ್ಲಿ ಭಗವಂತನ ರೂಪ ಇರುತ್ತೋ ಇಲ್ವೋ? ನಮ್ಮಲ್ಲಿ ಭಗವದ್ ರೂಪ ಇರುತ್ತೋ ಇಲ್ವೋ? ಆ ಪದಾರ್ಥಗಳ ಭಗವದ್ ರೂಪ ನಮ್ಮಲ್ಲಿರೋ ಭಗವದ್ ರೂಪಕ್ಕೆ ಸೇರುತ್ತೋ ಇಲ್ವೋ? ಸೇರುತ್ತೆ. ಅಲ್ಲ, ನೈವೇದ್ಯ ಕಾಲಕ್ಕೆ ದೇವರು ತನ್ನ ರೂಪ ತಗೊಂಡ್ಬಿಟ್ಟಿದ್ರೆ ಮತ್ತ ಇನ್ನ ತಗೋಬೇಕಾದ ರೂಪ ಉಳಿದಿರುತ್ತಾ? ಉಳಿದಿರುತ್ತಾ ಅಂದ್ರೆ ಅಲ್ಲಿ ಹೇಗೆ, ಅಲ್ಲಿ ಪದಾರ್ಥದಲ್ಲಿ ಪ್ರತಿಮಾದೊಳಗೆ ತಾನು ನಿಂತುಕೊಂಡು ಸ್ವೀಕಾರ ಮಾಡಬೇಕಾದ ರೂಪಗಳನ್ನು ತಾನು ತಗೊಂಡ್ಬಿಡುತ್ತಾನೆ, ನಮ್ಮೊಳಗಿದ್ದು ಸ್ವೀಕಾರ ಮಾಡಬೇಕಾದ ರೂಪಗಳನ್ನು ಹಾಗೆ ಇಟ್ಟಿರ್ತಾನೆ, ಅದನ್ನು ಸ್ವೀಕಾರ ಮಾಡುತ್ತಾನೆ. ಅದಲ್ಲದೆ ನಮಗೆ ನಾಲಿಗೆ ಮೂಲಕ ಎಲ್ಲ ಹೋಗುವಾಗ ಎಲ್ಲಾ ದೇವತೆಗಳಿಗೆ ಅವರವರ ರಸ ಕೊಡತಾನಲ್ಲ, ಆ ರಸ ಕೊಡುವಾಗ ಹೇಗೆ ಕೊಡತಾನೆ, ಹೇಗೆ ವಿಭಾಗ ಮಾಡುತ್ತಾನೆ ಎಂದರೆ ಆ ತಿನ್ನುವ ಪದಾರ್ಥದಲ್ಲಿ ಲಕ್ಷ್ಮೀ ರಸ ಇರುತ್ತೆ. ಆ ಲಕ್ಷ್ಮೀ ರಸವನ್ನ ಲಕ್ಷ್ಮೀ ದೇವಿಗೆ ಕೊಡುತ್ತಾನೆ. ಹೇಗೆ ಕೊಡುತ್ತಾನೆ? ಆ ಲಕ್ಷ್ಮೀ ರಸದ ಒಳಗೆ ತನ್ನ ರಸ ಕೂತಿರುತ್ತೆ, ಮತ್ತು ದೇವರಿಲ್ಲದೆ ಯಾರ ರಸ ನಿಲ್ಲಿಕ್ಕಿಲ್ಲ. ಅದಕ್ಕೆ ಲಕ್ಷ್ಮೀ ರಸದ ಒಳಗೆ ತನ್ನ ರಸ ಇಟ್ಟಿರ್ತಾನಲ್ಲ ಲಕ್ಷ್ಮೀ ದೇವಿ, ನಮ್ಮೊಳಗೆ ಲಕ್ಷ್ಮೀ ದೇವಿ ಇರ್ತಾಳಲ್ಲ, ಲಕ್ಷ್ಮೀ ದೇವಿ ಒಳಗೂ ತಾನೇ ಇರ್ತಾನೆ. ಲಕ್ಷ್ಮೀದೇವಿ ಬಾಯಿಗೆ ಲಕ್ಷ್ಮೀದೇವಿಯ ರಸವನ್ನ ಕೊಡಬೇಕಾದರೆ ಲಕ್ಷ್ಮೀದೇವಿ ಒಳಗಿರುವ ಭಗವಂತ ಲಕ್ಷ್ಮೀ ರಸದೊಳಗಿರುವ ತನ್ನ ರೂಪವನ್ನು ಸ್ವೀಕಾರ ಮಾಡಿದರೆ ಲಕ್ಷ್ಮೀ ರಸ ಲಕ್ಷ್ಮೀದೇವಿಗೆ ಹೋಗುತ್ತೆ. ಅದನ್ನೇ ಅವರವರ ರಸ ಸ್ವೀಕರಿಸಿ ಕೊಡುವ. ಹಾಗೆ ವಾಯುದೇವರಿಗೆ ಕೊಡಬೇಕಾದ್ರೆ ವಾಯುರಸ, ಅಲ್ಲಿ ಲಕ್ಷ್ಮೀ ರಸ, ಅಲ್ಲಿ ಭಗವದ್ ರಸ. ಅವಾಗ ಹೇಳ್ತಾರೆ ವಾಯುದೇವರೊಳಗೆ ಲಕ್ಷ್ಮೀ, ಅವರೊಳಗೆ ಪರಮಾತ್ಮ. ಸ್ವೀಕಾರ ಮಾಡಬೇಕಾದ್ರೆ ವಾಯುರಸದೊಳಗಿರುವ ಲಕ್ಷ್ಮೀ ರಸದೊಳಗಿರುವ ತನ್ನ ರಸವನ್ನ ತಾನು ಸ್ವೀಕರಿಸಿ ವಾಯುರಸದೊಳಗಿರುವ ಲಕ್ಷ್ಮೀ ರಸವನ್ನ ವಾಯುದೇವರೊಳಗಿರುವ ಲಕ್ಷ್ಮೀ ದೇವಿಗೆ ಕೊಡಿಸಿ ವಾಯುದೇವರ ರಸವನ್ನ ವಾಯುದೇವರಿಗೆ ಬರುವಂತೆ ಮಾಡುತ್ತಾನೆ. ಹಾಗೆ ಎಲ್ಲರಿಗೂ ಇನ್ನ ಯಾರ್ಯಾರು ಕಳಕಳ ಬಂದು ಇನ್ನ ಎಲ್ಲರಿಗೂ ಊಟ ಆಗ್ತಾ ಬರುತ್ತೆ. ಅಂದ್ರೆ ಒಬ್ಬೊಬ್ಬರು ದೊಡ್ಡವರಾಗ್ತಾ ಆಗ್ತಾ ಎಲ್ಲರೊಳಗೂ ತಿಂದು ತಮ್ಮ ತಮ್ಮ ರಸಗಳನ್ನ 24 ವಾಯುದೇವರು 23 ತತ್ವಗಳಲ್ಲಿ ನಿಂತುಕೊಂಡು ಎಲ್ಲವನ್ನೂ ಊಟ ಮಾಡುತ್ತಾರೆ ಅವರಲ್ಲಿ ನಿಂತು. ಹಾಗೆ 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 ಸ್ಪ್ರೆಡ್ ಆಗ್ತಾ ಹೋಗ್ತಾ ಇರುತ್ತೆ. ಇಷ್ಟರಲ್ಲಿ ತನ್ನ ರೂಪಗಳು ತಾನು ತಗೊಳ್ತಾನೆ. ಅಲ್ಲೂ ಮತ್ತು ನೋಡಿ ಏನದು ಅಂದರೆ, ಹೌದಪ್ಪ ವಾಯುದೇವರಿಗೆ ವಾಯುರಸ ಕೊಡಿಸಬೇಕು. ಅಲ್ಲಿ ವಾಯುರಸ ಒಳಗೆ ಲಕ್ಷ್ಮೀ ರಸ, ಒಳಗೆ ಭಗವದ್ ರಸ ಕೊತ್ತಿರುತ್ತೆ. ಅಷ್ಟೇನಾ ಅಂದ್ರೆ ವಾಯುರಸ ವಾಯುರಸವಾಗಿರಬೇಕಾದರೆ ವಾಯುರಸದೊಳಗೆ ಒಂದು ರೂಪ ವಾಯುರಸ ಅಂತಿರುತ್ತೆ, ಲಕ್ಷ್ಮೀ ರಸದೊಳಗೆ ಒಂದು ರೂಪ ಇರುತ್ತೆ. ಹಾಗಲ್ಲದೆ ಪ್ರಧಾನವಾದ ರೂಪ ನಿಂತಿರುತ್ತೆ, ಧಾರಕ ರೂಪ, ಪೋಷಕ ರೂಪ, ಚೇಷ್ಟಕ ರೂಪ, ಪ್ರೇರಕ ರೂಪ ಅಂತ ಹೇಳ್ತಾರೆ. ಹಾಗೆ ವಾಯುದೇವರಿಗೆ ಕೊಡುವಾಗಲೂ ನೋಡಿ, ವಾಯುದೇವರಿಗೆ ಕೊಡುವಾಗ ಪ್ರಧಾನ ಒಳಗಿರುವ ತನ್ನ ರೂಪ ತಾನು ಸ್ವೀಕಾರ ಮಾಡಿ ಲಕ್ಷ್ಮೀ ರಸ ಲಕ್ಷ್ಮೀದೇವಿಗೆ, ವಾಯುದೇವರೊಳಗಿರುವ ಲಕ್ಷ್ಮೀ ದೇವಿಗೆ ವಾಯುರಸದೊಳಗಿರುವ ಲಕ್ಷ್ಮೀ ರಸವನ್ನು ಕೊಡಿಸುವಾಗ ಅಲ್ಲಿರುವ ತನ್ನ ರೂಪವನ್ನು ತಾನು ಮತ್ತು ಸ್ವೀಕಾರ ಮಾಡುತ್ತಾನೆ, ಮತ್ತು ವಾಯುರಸವನ್ನು ವಾಯುದೇವರಿಗೂ ಕೊಡಿಸುವಾಗಲೂ ಅಲ್ಲಿರುವ ತನ್ನ ರೂಪವನ್ನು ತಾನು ಸ್ವೀಕಾರ ಮಾಡುತ್ತಾನೆ. ಹೀಗೆ ಎಲ್ಲ ಕಡೆ ತಾನೇ ವ್ಯಾಪ್ತನಾಗಿದ್ದು ತನ್ನ ರೂಪಗಳು ಸ್ವೀಕಾರ ಮಾಡುತ್ತಾನೆ ಅಷ್ಟೇ ಹೊರತು ತನ್ನ ರೂಪಗಳನ್ನ ತನ್ನ ರಸವನ್ನ ಯಾರಿಗೆ ನೀ ಅವರಿಗೆ ಸ್ವಯೋಗ್ಯ ರಸಗಳನ್ನು ಈಯನು ಎಂದೆಂದು ಅವರಿಗೆ ಯಾರು ಅವರಿಗೆ ತನ್ನ ರಸಗಳನ್ನ ಕೊಡೋದಿಲ್ಲ. ಅಲ್ಲ ಯಾಕೆ ಕೊಡಬಾರ್ದು? ಯೋಗ್ಯರಲ್ಲೇ ಅಲ್ಲ ಯಾಕೆ? ಇವನ ರಸಕ್ಕೂ ಇವನಿಗೂ ಭೇದ ಇಲ್ಲ, ಅವನ ರಸವನ್ನು ಇವರು ತಿನ್ಬೋದು, ದೇವರನ್ನ ತಿಂದರು ಅಂತ ಅರ್ಥ ಆಯಿತು. ಸಾಧ್ಯವೇ ಆಗಲ್ಲ. ಯಾಕಾಗಲ್ಲ ಅಂದ್ರೆ ಸ್ವಾತಂತ್ರ್ಯ ಇಲ್ಲ, ತಮ್ಮ ರಸವನ್ನೇ ತಾವು ಸ್ವೀಕಾರ ಮಾಡುವ ಸ್ವಾತಂತ್ರ್ಯ ಇಲ್ಲದವರಿಗೆ ಭಗವದ್ ರಸಗಳನ್ನು ಸ್ವೀಕಾರ ಮಾಡುವ ಸ್ವಾತಂತ್ರ್ಯ ಉಂಟೆ. ಅದರಿಂದ ಪ್ರಧಾನ ರಸ, ಅದಕ್ಕೆ ರಸಕ್ಕೆ ರಸರೂಪ ಅಂದ್ರು ದೇವರನ್ನ. ಏನು ರಸರೂಪ ಅಂದ್ರೆ ರಸದಲ್ಲಿ ಸ್ವಾತಂತ್ರ್ಯದಿಂದ ವಿಶೇಷವಾಗಿ ತಾನು ಸ್ವೀಕಾರ ಮಾಡುತ್ತಾನೆ ಅಂತ. ಇನ್ನ ವಿಜಯದಾಸರು ಈ ವಿಷಯದಲ್ಲಿ ತುಂಬಾ ಹೇಳ್ತಾ ಬರ್ತಾರೆ. ಉಪಾಸನ ಭಾಗಿಸೋಳಾದಲ್ಲಿ ಬರುತ್ತೆ, ಅದನ್ನು ಕೊಟ್ಟಿದ್ದಾರೆ ಇಲ್ಲಿ. ರಸ ರಸಾಯನ ರುಚಿ ಭುಂಜಿಸಬೇಕು, ಮಾನಿಸರೊಳಗಿದ್ದರೂ ತನ್ನ ಮನಸ್ಸು ಬೇರೆ, ಹಸನಾಗಿ ಇರಬೇಕು, ಹಸುಳೆ ಎಂದದಲ್ಲಿ ಚರಿಸಬೇಕು. ವಿಜಯರಾಯರ ಮಾತು ಚೆನ್ನಾಗಿರುತ್ತೆ. ರಸ ರಸಾಯನ ರುಚಿ ಭುಂಜಿಸಬೇಕು, ಮಾನಿಸರೊಳಗಿದ್ದರೂ ಮನುಷ್ಯರ ಮಧ್ಯೆ ಅಂದ್ರೆ ಎಲ್ಲರ ಮಧ್ಯೆ ನಾವಿದ್ರೂ ಕೂಡ ಎಲ್ಲ ರಸರಸಾಯನಗಳನ್ನು ಚೆನ್ನಾಗಿ ಸ್ವೀಕಾರ ಮಾಡಬೇಕು. ಹೇಗಿರಬೇಕು? ತನ್ನ ಮನಸ್ಸು ಹಸನಾಗಿ ಇರಬೇಕು, ಊಟ ಮಾಡುವ ಕಾಲಕ್ಕೆ ಒಳಗೊಳಗೇ ಚಿಂತನೆ ಮಾಡುತ್ತಾ ಆನಂದ ಪಡಬೇಕು. ಹೇಗಿರಬೇಕು? ಹಸುಳೆಯಂದದೆ ಚರಿಸಬೇಕು. ಹಸುಳೆ ಅಂದ್ರೆ ಬಹಳ ಏನು ಗೊತ್ತಿಲ್ಲದವರಂತೆ ಚರಿಸಬೇಕು. ಏನ್ ಗೊತ್ತಾಗಬೇಕು? ಊಟ ಮಾಡೋ ಕಾಲಕ್ಕೆ ಮೇನ್ ಆ ರೂಪ ಈ ರೂಪ ಈ ರೂಪ ಆ ರೂಪ ಇವೆಲ್ಲ ತಿಳ್ಕೊಂಡಿವಾಗ ಹೌದಾ? ಇವೆಲ್ಲ ಚಿಂತನೆ ಮಾಡಿದ್ವಿ. ಚಿಂತನೆ ಮಾಡಿದ ಮೇಲೆ ಆ ಪೋಷಣ ತಗೊಂಡು ಕೃಷ್ಣಾರ್ಪಣ ಬಿಡುವಾಗ ಏನ್ ಬರುತ್ತೆ? ನಾ ಚಿಂತನೆ ಮಾಡಿದೆ, ದೇವ ಬಂತು. ಮಾಡಿಸಿದವನವನೇ, ಬುದ್ಧಿ ಕೊಟ್ಟವನವನೇ, ಚಿಂತನೆ ಮಾಡಿಸಿದವನವನೇ, ಕೃಷ್ಣಾರ್ಪಣ ಬಿಡಿಸ್ತಾ ಇದ್ದವನೇ. ಹೆಜ್ಜೆ ಹೆಜ್ಜೆಗೆ ನೋಡಿ ಹೇಳುತ್ತಾರೆ, ಹಸುಳೆ ಎಂದದಿ ಚರಿಸಬೇಕು. ಸ್ವಾತಂತ್ರ್ಯ ಅಸ್ವಾತಂತ್ರ್ಯವು ಎರಡು ತಿಳ್ಕೊಂಡು ಊಟ ಮಾಡಬೇಕಯ್ಯ. ಊಟ ಮಾಡುವ ಕಾಲಕ್ಕೂ ಊಟ ಮಾಡ್ತಾ ಇರಬೇಕು. ಸ್ವಾಮಿ ಮಾಡಿಸ್ತಾ ನೆನಬೇಕು, ನನಗಾಗಿ ಎಲ್ಲಿ ಮಾಡ್ಲಿಕ್ಕಾಗುತ್ತೆ ಅಂತ ಊಟದ ಕಾಲಕ್ಕೆ ನೆನೆಯಬೇಕು. ಇಂಥ ಊಟ ಎಂದಾದ್ರೂ ಮಾಡಿದ್ವ? ಇಷ್ಟು ವರ್ಷಗಳಾಯ್ತು. ಊಟ ಮಾಡುವ ಕಾಲಕ್ಕೆ ಅವನೇ ಮಾಡಿಸ್ತಾ ಇದ್ದಾನೆ, ನನಗೆಲ್ಲ ಆಗುತ್ತಯ್ಯ ಅಂತ ನೆನೀತಾ ನೆನೀತಾ ಊಟ ಮಾಡಬೇಕು. ವಶವಾಗಿ ಹೇಳುತ್ತಾರೆ, ಅಸ್ವಾತಂತ್ರ್ಯವು ವಶವಾಗಿ ಎನಗಿಲ್ಲೆಂದು ತಿಳಿದು ರಂಜಿಸಬೇಕು. ನನಗೆ ಸ್ವಾತಂತ್ರ್ಯವೇ ಇಲ್ಲ ಅಂತ ತಿಳ್ಕೊಂಡು ಸಂತೋಷ ಪಡಬೇಕಂತ ಅಲ್ಲ, ಈ ಸ್ವಾತಂತ್ರ್ಯ ಇಲ್ಲ ಅಂತ ತಿಳ್ಕೊಂಡು ದುಃಖ ಪಡಬೇಕಷ್ಟೇ. ದೇವರು ತಾನಾಗ್ತಿಂತಾನೆ, ನನಗಾಗಲ್ಲ ಅಂತ ದುಃಖ ಪಡಬೇಕಲ್ಲ. ಇಲ್ಲಂತೆ. ಅದಕ್ಕೆ ಹೇಳ್ತಾರೆ, ಸ್ವಾಮಿ ನೀನು ಸ್ವತಂತ್ರನಾದೀಯಾ? ನಾ ಸ್ವತಂತ್ರ. ಮತ್ತೆ ನಂಗೆ ಲಾಸ ಪ್ರಾಫಿಟ್ ಅಂತ ಹೇಳಿದರೆ, ತುಂಬಾ ಪ್ರಾಫಿಟ್ ಆಯ್ತಯ್ಯ, ನಿಮ್ಗೆ ಲಾಸ್ ಅಂತ ದೇವರಿಗೆ. ಯಾಕೆ? ನೀ ಸ್ವತಂತ್ರನಾದಕ್ಕೆ ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಅಲ್ಲ, ನಿನ್ ಬಾಡಿ ನೀ ಇರ್ತೀಯ. ನಾನು ಅಸ್ವತಂತ್ರ, ನಿನ್ನ ಮೇಲೆ ನಾನು ಆಧಾರ ಪಡಬೇಕು. ನೋಡು, ನನಗೆ ನಾನು ಅಸ್ವತಂತ್ರನಾದಕ್ಕೆ ನಿನ್ನಂತ ಸ್ವಾಮಿ ನನಗೆ ಸಿಕ್ಕಿದ್ದು. ನಾನೇ ಸ್ವತಂತ್ರನಾಗಿದ್ರೆ ನನ್ನ ಪಾಡಿನ ಇಡ್ತಾ ಇದ್ದೆ, ನಿನ್ನಂಥ ವ್ಯಕ್ತಿ ಪರಿಚಯ ಆಗ್ತಿರ್ತೇನಯ್ಯ. ಇಲ್ಲ, ನನ್ನ ಪಾಡಿನ ಕೋಡ್ ಬರ್ತಾ ಇತ್ತು, ಕೂತಿರ್ತಾ ಇದ್ದೇನೆ, ಸ್ವತಂತ್ರನಾಗಿ ಕೂತಿರ್ತಾ ಇದ್ದೆ. ಅದರಿಂದ ನನಗೆ ಅಸ್ವಾತಂತ್ರ್ಯ ಬಂದದ್ದು ಬಹಳ ಸಂತೋಷ ಆಯಿತು ಹರಿಯೇ. ಯಾಕೆ? ನಿನ್ನಂಥ ಅಪರೂಪದ ಕರುಣೆಯ ಪರಿಚಯ ಆಯ್ತಲ್ಲ, ಇದರಿಂದಾಗಿ ಬಂತು ನನ್ನ ಅಸ್ವಾತಂತ್ರ್ಯ, ನನಗೆ ಭೂಷಣವೇ ಹರಿಯೇ ಅಂತ ಊಟ ಮಾಡುವ ಕಾಲಕ್ಕೆ, ಪ್ರತಿಯೊಂದು ಕಾಲಕ್ಕೆ ವಶವಾಗಿ ಏನಾಗಿಲ್ಲೆಂದು ತಿಳಿದು, ನನಗೆ ಸ್ವಾತಂತ್ರ್ಯವೇ ಇಲ್ಲ ಅಂತ ತಿಳ್ಕೊಂಡ ಕಾಲಕ್ಕೆ ದುಃಖ ಪಡಲ್ಲಂತೆ, ತಿಳ್ಕೊಂಡವ ಈ ಗುಟ್ಟು ತಿಳ್ಕೊಂಡವ ರಂಜಿಸಬೇಕು, ಆನಂದ ಪಡಬೇಕಂತ ಸ್ವಾಮಿ ಉಣಿಸ್ತಾ ಇದೆಯೋ ಎಂಥ. ಆ ಉಣೋ ಕಾಲಕ್ಕೆ ಅವನೇ ನಮ್ ಸುತ್ತು ಕೈಯಲ್ಲಿ ಕೈ ಮುಖದಲ್ಲಿ ಮುಖ ಇಟ್ಟು ಕೂತು ನಮಗುಣಿಸ್ತಾ ಇರ್ತಾನೆ. ನಾವು ಅವನ ಕುರಿತು ಆಲೋಚನೆ ಮಾಡೋದೇ ಇಲ್ಲ, ಅವನು ನಮ್ಮ ಕುರಿತೇ ಆಲೋಚನೆ ಮಾಡುತ್ತಾನೆ. ಅದು ಒಂದು ಸಲ ನೆನಪಾದಾಗ ಇಲ್ಲ, ನನ್ನ ಕುರಿತೇ ಆಲೋಚನೆ ಮಾಡುತ್ತೀಯಲ್ಲ ಮಹಾರಾಯ ಅಂತ. ಆ ಸ್ವಾಮಿಗೆ ನಿನಗೊಂತುತ್ತು ನನಗೊಂತುತ್ತು ಸ್ವಾಮಿ ಕೊಟ್ರೆ ಹೇಳ್ತಾ ಇದ್ದಾರಲ್ಲಿ, ರಂಜಿಸಬೇಕು ನೀಚೊಚ್ಚ ವಸ್ತುವೆ ಸಮನಾಗಿ ಉಸುರಲೇನಯ್ಯ. ಸರ್ವೇಂದ್ರಿಯಗಳ ವ್ಯಾಪಿಸಿದ ವ್ಯಾಪಾರ ಸ್ಥಿತಿ ಗತಿ ಧರ್ಮವ ಬಿಸಜ ಚಾಂಡ ಮಧ್ಯ ಯೋಗ್ಯ ಸರಸದ್ರವ್ಯಗಳೆಲ್ಲ ಮೆಲುವ ಬಗೆ ತಿಳಿ. ಊಟ ಮಾಡಿ ಕಲಿ ಅಂತ ಹೇಳ್ತಾರೆ. ಹೇಳ್ತಾರೆ, ಜನ್ಮದಲ್ಲಿ ಇನ್ನೇನು ಮಾಡಬೇಕಾಗಿಲ್ಲ, ದೊಡ್ಡ ದೊಡ್ಡ ಸಾಧನೆಗಳು ಬೆಟ್ಟ ಎತ್ತಿ ಏನು ಮಾಡಬೇಕಾಗಿಲ್ಲ, ಸರಿಯಾಗಿ ಹೊತ್ತಿಗೆ ಊಟ ಮಾಡಿದರೆ ಸಾಕು ಮೋಕ್ಷ ಬರುತ್ತೆ ಅಂತ ಹೇಳ್ತಾರೆ. ಏನು ಇವರು ಹೇಳಿದ ರೀತಿಯಲ್ಲಿ ಚೆನ್ನಾಗಿ ತಿನ್ನಬೇಕು ಅಂದರೆ ಪ್ರತಿಯೊಂದನ್ನು ಹೆಡಿಸಿಕೊಡ್ತಾರೆ. ಮಲ್ಲಿಗೆ ಶ್ರೀಕೃಷ್ಣ ಅಂತ ನಮಸ್ಕಾರ.